ಸರಿ, ನಿಮಗೆ ಪಾಪ ಪರಿಹಾರ ಬೇಕೋ, ನಿಮಗೆ ಬರಬೇಕಾದ ಶಿಕ್ಷೆಯಿಂದ ಪಾರಾಗಬೇಕೋ, ನಿಮ್ಮ ದುರದೃಷ್ಟದಿಂದ ವಿಮೋಚನೆ ಬೇಕೋ, ನೀವೊಂದು ವೇಳೆ ಹೇಳಬಹುದು. ಯಾವನು ತನ್ನ ವಿಧಿಯಿಂದ ತಪ್ಪಿಸಿಕೊಳ್ಳಲಾರನು, ಮಾನವನ ಹಣೆಯಲ್ಲಿ ಏನು ಬರೆದಿರುತ್ತದೋ ಅದನ್ನು ಅವನು ಅನುಭವಿಸಿಯೇ ತೀರಬೇಕು. ನಮ್ಮ ಪಾಪಗಳಿಗೆ ಬರತಕ್ಕ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವುದು ಕೇವಲ ಅಸಾಧ್ಯ ಎಂಬುದಾಗಿ. ಆದರೆ ನಾನೀಗ ನಿಮಗೊಂದು ಶುಭ ವರ್ತಮಾನ ತಿಳಿಸುತ್ತೇನೆ. ದೇವರು ನಿಮಗೆ ಹೇಳುವ ಮಾತುಗಳನ್ನು ಲಾಲಿಸಿರಿ. ಅದೇನು? ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಇದರ ಅರ್ಥವೇನು? ಮೊದಲನೇದಾಗಿ, ನಾವೆಲ್ಲರೂ ದೇವರ ದೃಷ್ಟಿಯಲ್ಲಿ ಪಾಪಿಗಳಾಗಿದ್ದೇವೆ ಎಂಬುದೇ. ದೇವರ ಸನ್ನಿಧಿಯಲ್ಲಿ ಪಾಪವಿಲ್ಲದವರು, ನೀತಿವಂತರು, ಪುಣ್ಯಾತ್ಮರು ಒಬ್ಬರೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆದರೆ ನೀನು ಒಂದು ವೇಳೆ ಹೇಳಬಹುದು, ದೇವರೇ ನನ್ನನ್ನು ಹೀಗೆ ನಿರ್ಮಿಸಿದನು, ಪಾಪ ಮಾಡುವಂತಹ ಸ್ವಭಾವವನ್ನು ಆತನೇ ನನಗೆ ಕೊಟ್ಟನು, ಇನ್ನು ನನ್ನಿಂದ ಏನು ಮಾಡುವುದಕ್ಕಾಗುವುದಿಲ್ಲ ಎಂಬುದಾಗಿ. ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡು ಪ್ರಿಯ ಸ್ನೇಹಿತನೇ. ದೇವರು ನಿನಗೆ ಪಾಪದ ಸ್ವಭಾವವನ್ನು ಕೊಟ್ಟವನಲ್ಲ. ನಮ್ಮ ಆದಿ ತಂದೆ ತಾಯಿಗಳನ್ನು ಆತನು ಒಳ್ಳೆಯವರನ್ನಾಗಿಯೇ ಸೃಷ್ಟಿಸಿ ಅವರನ್ನು ಒಂದು ಮನೋಹರವಾದ ತೋಟದಲ್ಲಿರಿಸಿದನು. ಆದರೆ ತಾನು ನಡೆಸಿದಲ್ಲಿಗೆಲ್ಲ ಹೋಗಲಿಕ್ಕಾಗುವಂಥ ಒಂದು ಯಂತ್ರದೋಪಾದಿಯಲ್ಲಿ ಅವರನ್ನು ಸೃಷ್ಟಿಸಲಿಲ್ಲ. ಅವರು ತಾವಾಗಿಯೇ ತನ್ನನ್ನು ಪ್ರೀತಿಸಿ ತನಗೆ ವಿಧೇಯರಾಗಿರಬೇಕೆಂಬುದಾಗಿ ದೇವರು ಅಪೇಕ್ಷಿಸಿ ಅವರಿಗೆ ಸ್ವಾತಂತ್ರ್ಯ ಕೊಟ್ಟನಲ್ಲದೆ ಅದಕ್ಕೋಸ್ಕರ ಆತನು ಅವರನ್ನು ಬಲಾತ್ಕರಿಸಲಿಲ್ಲ. ಹೀಗಾಗಿ ಅವರಿಗೊಂದು ಪರೀಕ್ಷೆ ಇಟ್ಟನು. ಅವರು ಎಲ್ಲ ಮರದ ಹಣ್ಣುಗಳನ್ನು ತಿನ್ನಬಹುದು, ಆದರೆ ಒಳ್ಳೆಯದರ ಮತ್ತು ಕೆಟ್ಟದ್ದರ ಅರುಹನ್ನು ಹುಟ್ಟಿಸುವ ಆ ಒಂದು ಮರದ ಫಲವನ್ನು ತಿನ್ನಲೇ ಕೂಡದೆಂಬುದಾಗಿ ಹೇಳಿದನು. ಹೀಗೆ ಈ ಒಂದು ರೀತಿಯಲ್ಲಿ ಮಾತ್ರ ದೇವರು ಅವರನ್ನು ಸ್ವಲ್ಪ ಬಿಗಿಹಿಡಿದನು. ಆದರೆ ದೇವರಿಗೆ ವೈರಿಯಾದವನೊಬ್ಬನಿದ್ದಾನೆ, ಕೆಡುಕನು, ಸೈತಾನನು. ಮನುಷ್ಯನು ದೇವರಿಗೆ ವಿಧೇಯನಾಗುವುದು ಬೇಡ, ತನಗೇ ವಿಧೇಯನಾಗಲಿ ಎಂಬುದಾಗಿ ಬಹಳ ಕುಯುಕ್ತಿಯಿಂದ ಅವನೊಂದು ಉಪಾಯ ಮಾಡಿದನು. ಮನೋಹರವಾದ ಸರ್ಪದ ರೂಪದಲ್ಲಿ ಆತನು ಅವರ ಬಳಿಗೆ ಬಂದು, ಏನದು, ಒಳ್ಳೆಯದರ ಮತ್ತು ಕೆಟ್ಟದರ ಅರುಹನ್ನು ಹುಟ್ಟಿಸುವ ಆ ಮರದ ಹಣ್ಣನ್ನು ನೀವು ತಿಂದರೆ ಸಾಯುವಿರಿ ಎಂಬುದಾಗಿ ದೇವರು ಹೇಳಿದ್ದಾನೋ? ನೀವೆಂದಿಗೂ ಸಾಯುವುದಿಲ್ಲ, ಆದರೆ ಬುದ್ಧಿಶಾಲಿಗಳಾಗುವಿರಿ, ದೇವರಂತಾಗುವಿರಿ ಎಂಬುದಾಗಿ ಹೇಳಿದನು. ಹೀಗಾಗಿ ನಮ್ಮ ಮೂಲ ತಂದೆ ತಾಯಿಗಳು ದೇವರಿಗೆ ಅವಿಧೇಯರಾಗಿ ಆ ಮರದ ಹಣ್ಣನ್ನು ತಿಂದರು. ಆಗಳಿಗೆಯಿಂದಲೇ ಕತ್ತಲೆಯು ಅವರ ಹೃದಯವನ್ನು ಪ್ರವೇಶಿಸಿತು. ಅವರು ದೇವರಿಗೆ ಭಯಪಟ್ಟರು. ಪಾಪವು ಮರಣವು ಈ ಲೋಕದೊಳಗೆ ಸೇರಿದವು, ಒಳ್ಳೆಯದು ಮಾಡಬೇಕಾಗಿತ್ತು ನಾವು ಎಂದು ಅವರಿಗೆ ಗೊತ್ತಾಗಿದ್ದಾಗ್ಯೂ ಅವರು ಪಾಪವನ್ನು ಹೆಚ್ಚೆಚ್ಚಾಗಿ ಪ್ರೀತಿಸುತ್ತಾ ಪರಿಶುದ್ಧ ದೇವರಿಂದ ದೂರ ದೂರ ಹೋದರು. ಅವರ ಮಕ್ಕಳು, ಮಕ್ಕಳ ಮಕ್ಕಳು ಪಾಪದ ಸ್ವಭಾವದಲ್ಲೇ ಜನಿಸಿದರು. ಈ ರೀತಿಯಾಗಿ ಎಲ್ಲ ಮನುಷ್ಯರು ಪಾಪ ಸ್ವಭಾವದಲ್ಲೇ ಹುಟ್ಟಿ ಪಾಪವನ್ನು ಸ್ನೇಹಿಸುತ್ತಾ ಇದ್ದಾರೆ. ಆದರೆ ದೇವರು ಮನುಷ್ಯನನ್ನು ತಳ್ಳಿಬಿಡಲಿಲ್ಲ. ಆತನು ಅವನನ್ನು ಪ್ರೀತಿಸಿ ತನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿಯೂ ಅದೇ ಸಮಯದಲ್ಲಿ ಪಾಪಿಯನ್ನು ಅಂಗೀಕರಿಸಿಕೊಳ್ಳುವಂತೆಯೂ ಒಂದು ಏರ್ಪಾಡು ಮಾಡಿದನು. ಅದು ಹೇಗೆ? ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟನು. ನಾವು ದೇವರಿಗೆ ವೈರಿಗಳಾಗಿದ್ದರು, ಆತನು ತನ್ನ ಮಗನಾದ ಯೇಸುವನ್ನು ನಮಗಾಗಿ ಸಾಯುವಂತೆ ಕಳುಹಿಸಿಕೊಟ್ಟನು. ಆತನ ಮರಣದ ಮೂಲಕ ನಾವು ದೇವರೊಂದಿಗೆ ಸಮಾಧಾನವಾಗಲು ಮಾರ್ಗ ಮಾಡಿದ್ದಾನೆ. ನಾವು ಒಳ್ಳೆಯವರಾಗಬೇಕೆಂಬುದಾಗಿ ದೇವರು ಕಾದು ಕೂತುಕೊಳ್ಳದೆ ನಮ್ಮನ್ನು ಅಂಗೀಕರಿಸುವ ಏರ್ಪಾಡು ಮಾಡಿದನು. ಆದ್ದರಿಂದ ಪ್ರಿಯ ಮಿತ್ರರೇ, ನಿಮ್ಮ ಪಾಪಗಳನ್ನು ಹೋಗಲಾಡಿಸಿಕೊಳ್ಳುವಂತೆ ಈ ಯೇಸು ಕ್ರಿಸ್ತನನ್ನೇ ನಂಬಿರಿ. ಆತನು ನಿಮ್ಮನ್ನು ನಿಶ್ಚಯವಾಗಿ ರಕ್ಷಿಸಿ ನಿಮ್ಮನ್ನು ಸ್ವರ್ಗದಲ್ಲಿ ಸೇರಿಸುವನು.
ನನ್ನ ಪಾಪ ವಯಸ್ಸು ಹರಿಸಿದ, ನನ್ನ ಶಾಪ ವಯಸ್ಸು ತಿರಿಸಿದ, ನನ್ನ ಪಾಪ ವಯಸ್ಸು ಹರಿಸಿದ, ನನ್ನ ಶಾಪ ವಯಸ್ಸು ತಿರಿಸಿದ, ನನ್ನನ್ನು ಪ್ರೀತಿಸಿದ ರಕ್ಷಕ ಯೇಸುವೆ, ನನ್ನನ್ನು ಪ್ರೀತಿಸಿದ ರಕ್ಷಕ ಯೇಸುವೆ, ಸಂತೋಷವಿದೆ ನನಗೆ, ಜಯ ಘೋಷ ಮಾಡುವೆ ಆತಗೆ, ಸಂತೋಷವಿದೆ ನನಗೆ, ಜಯ ಘೋಷ ಮಾಡುವೆ ಆತಗೆ, ನನ್ನ ಪಾಪ ವಯಸ್ಸು ಹರಿಸಿದ, ನನ್ನ ಶಾಪ ವಯಸ್ಸು ತಿರಿಸಿದ, ನನ್ನ ಭ್ರಾಂತಿ ವಯಸ್ಸು ಹರಿಸಿದ, ತನ್ನ ಶಾಂತಿ ನನ್ನೊಳ ಇರಿಸಿದ, ನನ್ನ ಭ್ರಾಂತಿ ಆಯಸ್ಸು ಹರಿಸಿದ, ತನ್ನ ಶಾಂತಿ ನನ್ನೊಳ ಇರಿಸಿದ, ನನ್ನನ್ನು ರಕ್ಷಿಸಿದ ಮಿತ್ರನು ಯೇಸುವೆ, ನನ್ನನ್ನು ರಕ್ಷಿಸಿದ ಮಿತ್ರನು ಯೇಸುವೆ, ಸಂತೋಷವಿದೆ ನನಗೆ, ಸಂತೋಷ ಮಾಡುವೆ ಆತಗೆ, ಸಂತೋಷವಿದೆ ನನಗೆ, ಜಯ ಘೋಷ ಮಾಡುವೆ ಆತಗೆ. ನನ್ನ ಪಾಪ ವಯಸ್ಸ ಹರಿಸಿದ, ನನ್ನ ಶಾಪ ವಯಸ್ಸ ತಿರುಚಿದ, ನನ್ನ ಭೀತಿ ಆಯಸ್ಸ ಹರಿಸಿದ, ತನ್ನ ಪ್ರೀತಿ ನನ್ನೊಳ ಎರೆಸಿದ, ನನ್ನ ಭೀತಿ ಆಯಸ್ಸ ಹರಿಸಿದ, ತನ್ನ ಪ್ರೀತಿ ನನ್ನೊಳ ಎರೆಸಿದ. ನನಗಾಗಿ ಬಲಿಯಾದ ರಾಜಾ ಯೇಸುವೆ, ನನಗಾಗಿ ಬಲಿಯಾದ ರಾಜಾ ಯೇಸುವೆ, ಸಂತೋಷವಿದೆ ನನಗೆ, ಜಯ ಘೋಷ ಮಾಡುವೆ ಆತಗೆ, ಸಂತೋಷವಿದೆ ನನಗೆ, ಜಯ ಘೋಷ ಮಾಡುವೆ ಆತಗೆ. ನನ್ನ ಪಾಪ ವಯಸ್ಸ ಹರಿಸಿದ, ನನ್ನ ಶಾಪ ವಯಸ್ಸು ತಿಳಿಸಿದ.
ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರೀಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ನಾನು ತಪ್ಪಿ ಹೋದ ಕುರಿಯಂತೆ ಇದ್ದನು. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ನನ್ನನ್ನು ಹುಡುಕಿ ನನಗಾಗಿ ಆತನ ರಕ್ತವನ್ನು ಕೊಟ್ಟು ಪಾಪದಿಂದ ಬಿಡುಗಡೆ ಮಾಡಿದನು. ಯೇಸು ಕ್ರಿಸ್ತನನ್ನು ನಂಬುವ ಪ್ರತಿಯೊಬ್ಬನು ಪಾಪದಿಂದ ಬಿಡುಗಡೆ ಹೊಂದುವನು. ಯೇಸುವನ್ನು ನಂಬದವನಿಗೆ ಪಾಪದ ಬಿಡುಗಡೆ ಇಲ್ಲ.
ಪ್ರಿಯ ಸ್ನೇಹಿತರೆ, ನಾನು ನಿಮಗೊಂದು ಅತ್ಯಂತ ಆಶ್ಚರ್ಯಕರವಾದ ವಿಷಯವನ್ನು ಹೇಳುತ್ತೇನೆ. ಇದು ನಿಜವಾಗಿ ನಡೆದ ಸಂಗತಿ. ಸತ್ಯದೇವರ ಕುಮಾರನಾದ ಯೇಸು ನಮಗಾಗಿ ಹೇಗೆ ತನ್ನ ಪ್ರಾಣ ಕೊಟ್ಟನೆಂಬುದನ್ನು ಇದು ತಿಳಿಸುತ್ತದೆ. ಆತನೇ ಸಮಸ್ತವನ್ನು ಸೃಷ್ಟಿಸಿದವನು. ನಮಗೆ ಜೀವ ಕೊಟ್ಟವನು ಆತನೇ. ಮಳೆ, ಬೆಳೆ, ಬಿಸಿಲು, ಆಹಾರ, ವಸ್ತ್ರ, ದನಕರುಗಳು ಸಕಲವು ಆತನಿಂದಲೇ ನಮಗೆ ದೊರಕುತ್ತವೆ. ಆದರೆ ಈ ಸತ್ಯದೇವರನ್ನು ಅರಿತುಕೊಳ್ಳುವುದಕ್ಕೆ ನಾವು ಚಿಂತಿಸಲಿಲ್ಲ. ಯಾಕಂದರೆ ನಮ್ಮ ಹೃದಯಗಳು ಸುಳ್ಳು, ಮೋಸ ಮತ್ತು ಎಲ್ಲ ಥರದ ಪಾಪಗಳನ್ನು ಪ್ರೀತಿಸುವಂಥವುಗಳಾಗಿವೆ. ಪಾಪದ ದೆಸೆಯಿಂದ ಜೀವವುಳ್ಳ ದೇವರಿಂದ ನಾವು ತೊಲಗಿ ನಮ್ಮ ಪ್ರಾರ್ಥನೆಯನ್ನು ಕೇಳದಂಥ, ನಮಗೆ ಯಾವ ಸಹಾಯವನ್ನು ಮಾಡದಂಥ ವಿಗ್ರಹಗಳನ್ನು ಮಾಡಿಕೊಂಡವರಾಗಿರುತ್ತೇವೆ. ಸ್ವರ್ಗಕ್ಕೆ ಪ್ರವೇಶಿಸುವ ಹಕ್ಕನ್ನು ಕಳೆದುಕೊಂಡವರಾಗಿರುತ್ತೇವೆ. ಹೀಗೆ ನಾವು ದೇವರನ್ನು ತೊರೆದರೂ ಆತನು ನಮ್ಮನ್ನು ಬಿಟ್ಟು ಬಿಡದೆ ನಮ್ಮನ್ನು ಪ್ರೀತಿಸುತ್ತಲೇ ಇದ್ದಾನೆ. ನಾವು ಆತನ ಬಳಿಗೆ ಪುನಃ ಬರಬೇಕಾದರೆ ಅಡ್ಡಿ ಮಾಡುವ ಪಾಪಗಳನ್ನು ನಾವು ತೆಗೆದುಹಾಕಬೇಕಷ್ಟೆ. ಇದು ಹೇಗೆ? ನಮ್ಮ ಪಾಪಗಳನ್ನು ನಾವೇ ಪರಿಹರಿಸಿಕೊಳ್ಳಲಾರೆವು. ಆದರೆ ಪಾಪ ಪರಿಹಾರದ ಮಾರ್ಗವನ್ನು ದೇವರೇ ಮಾಡಿರುತ್ತಾನೆ. ಕೇಳಿರಿ, ಅನೇಕ ವರ್ಷಗಳ ಹಿಂದೆ ದೇವಕುಮಾರನಾದ ಯೇಸುಕ್ರಿಸ್ತನು ತಾನಿರುವ ಸ್ವರ್ಗವನ್ನು ಬಿಟ್ಟು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ನರಾವತಾರವೆತ್ತಿ ಬಂದನು. 33 ವರ್ಷ ಲೋಕದಲ್ಲಿ ಜೀವಿಸಿದನು. ಆತನು ಒಂದು ಸುಳ್ಳನ್ನಾದರೂ ಆಡದೆ, ಒಂದು ಮೋಸವಾದರೂ ಮಾಡದೆ, ಯಾರಿಗೂ ಕೇಡು ಮಾಡದೆ ಜೀವಿಸಿದನು. ಸ್ವರ್ಗದಲ್ಲಿರುವ ತನ್ನ ತಂದೆಯಾದ ಸತ್ಯದೇವರನ್ನು ಕುರಿತು ಪ್ರಸಂಗಿಸುತ್ತಾ ಹೋದನು. ತಾನು ದೇವರೆಂದು ತೋರಿಸುವುದಕ್ಕಾಗಿ ಅನೇಕ ರೋಗಿಗಳನ್ನು ವಾಸಿ ಮಾಡಿದನು. ದೆವ್ವ ಹಿಡಿದವರ ದೆವ್ವಗಳನ್ನು ಓಡಿಸಿದನು. ಸತ್ತವರನ್ನು ಕೂಡ ಎಬ್ಬಿಸಿದನು. ಕೊನೆಯಲ್ಲಿ ಇಡೀ ಲೋಕದ ಪಾಪ ನಿವಾರಣೆಗೋಸ್ಕರ ಒಂದು ದಿನ ತಾನು ಸಾಯುವೆನೆಂದು, ಆದರೆ 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬರುವೆನೆಂದು ತಿಳಿಸಿದನು. ಒಂದು ದಿನ ದುಷ್ಟರು ಬಂದು ಆತನನ್ನು ಹಿಡಿದುಕೊಂಡು ಹೋದರು. ಒಂದು ಮುಳ್ಳಿನ ಕಿರೀಟವನ್ನು ಆತನ ತಲೆಯ ಮೇಲೆ ಹೊಡೆದರು. ನಂತರ ಮರದ ಒಂದು ಶಿಲುಬೆಯನ್ನು ಮಾಡಿ ಆತನ ಕೈಕಾಲುಗಳನ್ನು ಮೊಳೆಗಳಿಂದ ಅದಕ್ಕೆ ಹೊಡೆದು ಆತನನ್ನು ತೂಗು ಹಾಕಿಬಿಟ್ಟರು. ಆತನ ಶರೀರದಿಂದ ರಕ್ತವು ಧಾರೆಯಾಗಿ ಸುರಿಯುತ್ತಿತ್ತು. ಅಲ್ಲಿಯೇ ಆತನು ಸತ್ತನು. ಯಾರಿಗೋಸ್ಕರ ಆತನ ರಕ್ತವು ಸುರಿಸಲ್ಪಟ್ಟಿತು? ನಿನಗೋಸ್ಕರ, ನಿನ್ನ ಪಾಪ ಪರಿಹಾರಕ್ಕಾಗಿ. ಆತನು ಸತ್ತ ಮೇಲೆ ಶಿಲುಬೆಯಿಂದ ಆತನ ಶರೀರವನ್ನು ಇಳಿಸಿ ಬಂಡೆಯಲ್ಲಿ ತೋಡಿದ್ದ ಒಂದು ಸಮಾಧಿಯಲ್ಲಿ ಅದನ್ನಿರಿಸಿ ಅದರ ಬಾಯಿಗೊಂದು ದೊಡ್ಡ ಕಲ್ಲನ್ನು ಉರುಳಿಸಿಬಿಟ್ಟರು. ತಾನು ಸತ್ತವರೊಳಗಿಂದ ಎದ್ದು ಬರುವೆನೆಂಬುದಾಗಿ ಆತನು ಹೇಳಿದ ಮಾತು ಅವರ ಜ್ಞಾಪಕದಲ್ಲಿತ್ತು. ಆದ್ದರಿಂದ ಅವರು ಸೈನಿಕರನ್ನು ಸಮಾಧಿ ಬಳಿ ಕಾವಲಾಗಿರಿಸಿದರು. ಆದರೆ 3ನೇ ದಿನ ಅತಿ ಮುಂಜಾನೆ ಅಲ್ಲೊಂದು ದೊಡ್ಡ ಭೂಕಂಪ ಸಂಭವಿಸಿತು. ಕಾವಲುಗಾರರು ಸತ್ತವರಂತೆ ಬಿದ್ದರು. ಕಲ್ಲು ಸಮಾಧಿಯ ದ್ವಾರದಿಂದ ಉರುಳಿ ಹೋಯಿತು. ಯೇಸು ಸತ್ತವರೊಳಗಿಂದ ಎದ್ದನು. ಆಮೇಲೆ ಆತನನ್ನು ನಂಬಿಕೊಂಡಿದ್ದ ಅನೇಕ ಭಕ್ತರಿಗೆ ಕಾಣಿಸಿಕೊಂಡನು. 40 ದಿನಗಳು ಆತನು ಭೂಮಿಯ ಮೇಲಿದ್ದು ನಂತರ ಸ್ವರ್ಗಕ್ಕೇರಿ ಹೋದನು. ಆತನು ಹೋಗುವಾಗ ಅವರಿಗೆ, ಲೋಕದ ಎಲ್ಲ ಕಡೆಗಳಿಗೆ ನೀವು ಹೋಗಿ ಎಲ್ಲರಿಗೂ ಈ ಒಳ್ಳೆಯ ವರ್ತಮಾನವನ್ನು ತಿಳಿಸಿರಿ. ನನ್ನಲ್ಲಿ ಯಾರು ನಂಬುತ್ತಾರೋ ಅವರ ಪಾಪಗಳು ಪರಿಹಾರವಾಗುವು, ನಂಬದವರಾದರೂ ದಂಡನೆಗೆ ಒಳಗಾಗುವರು, ನರಕಕ್ಕೆ ಹೋಗುವರು ಅಂದನು. ಹೌದು, ನನ್ನ ಸ್ನೇಹಿತನೇ, ಯೇಸು ಕ್ರಿಸ್ತನೇ ದೇವರ ಬಳಿಗೆ ಸ್ವರ್ಗಕ್ಕೆ ಹೋಗುವ ಮಾರ್ಗವಾಗಿದ್ದಾನೆ. ಆತನೊಬ್ಬನೇ ನಿನ್ನ ಪಾಪಗಳನ್ನು ಪರಿಹರಿಸಬಲ್ಲನು. ನಿನಗೆ ಆತನಲ್ಲಿ ನಂಬಿ ಪಾಪ ಪರಿಹಾರ ಹೊಂದುವುದಕ್ಕೆ ಇಷ್ಟವಿದೆಯೋ? ಹಾಗಾದರೆ ನೀನು ದೇವರ ಮುಂದೆ ಏನು ಹೇಳಬೇಕು? ಓ ದೇವರೇ, ನಾನು ಪಾಪಿಯಾಗಿರುತ್ತೇನೆ, ನಾನು ನರಕಕ್ಕೆ ಹೋಗಲು ಯೋಗ್ಯನು. ಆದರೆ ಯೇಸು ಕ್ರಿಸ್ತನು ನನ್ನ ಪಾಪಗಳನ್ನು ಪರಿಹರಿಸಿರುತ್ತಾನೆ, ನಾನು ಆತನು ನನ್ನ ರಕ್ಷಕನಾಗಿ ಅಂಗೀಕರಿಸುತ್ತೇನೆ ಎಂದು ಹೇಳಬೇಕು. ಆತನಲ್ಲಿಯೇ ನೀನು ನಂಬು, ಇದಕ್ಕೋಸ್ಕರ ನಿನಗೆ ಕೃಪೆ ದೊರಕಲಿ.
ರಾಕ್ಷಕ ಸಕಲ ಪಾಪ ವಿಮೋಚಕ ಶಾಂತಿದಾಯಕ ಯೇಸುವೆ ನನ್ನ ರಾಕ್ಷಕ ಸಕಲ ಪಾಪ ವಿಮೋಚಕ ಶಾಂತಿದಾಯಕ ಪರಮ ದೇವ ದಿವ ಬಿಟ್ಟು ನರನ ರೂಪ ಧರಿಸಿ ಬಂದು ಪರಮ ದೇವ ದಿವ ಬಿಟ್ಟು ನರನ ರೂಪ ಧರಿಸಿ ಬಂದು ಧರಣಿಯಲ್ಲಿ ಶ್ರಮೆಯ ತಾಳಿ ಮರಣ ಹೊಂದಿದ ಧರಣಿಯಲ್ಲಿ ಶ್ರಮೆಯ ತಾಳಿ ಮರಣ ಹೊಂದಿದ ಯೇಸುವಿನ ರಕ್ಷಕ ಸಕಲ ಪಾಪ ವಿಮೋಚಕ ಶಾಂತಿದಾಯಕ ಯೇಸುವಿನ ರಕ್ಷಕ ಸಕಲ ಪಾಪ ವಿಮೋಚಕ ಶಾಂತಿದಾಯಕ ಪ್ರಾಯಶ್ಚಿತ್ತ ಶ್ರೇಷ್ಠ ಯಜ್ಞ ಕಾರ್ಯದಲ್ಲಿ ನಂಬುವಾತ ಪ್ರಾಯಶ್ಚಿತ್ತ ಶ್ರೇಷ್ಠ ಯಜ್ಞ ಕಾರ್ಯದಲ್ಲಿ ನಂಬುವಾತ ಸಾಯಲಾರನವನು ನಿತ್ಯ ಜೀವ ಹೊಂದುವ ಸಾಯಲಾರನವನು ನಿತ್ಯ ಜೀವ ಹೊಂದುವ ಯೇಸುವಿನ ರಕ್ಷಕ ಸಕಲ ಪಾಪ ವಿಮೋಚಕ ಶಾಂತಿದಾಯಕ ಯೇಸುವಿನ ರಕ್ಷಕ ಸಕಲ ಪಾಪ ವಿಮೋಚಕ ಶಾಂತಿದಾಯಕ ಕ್ರಿಸ್ತ ಭಕ್ತರೆಲ್ಲ ದೈವ ನಿತ್ಯ ರಾಜ್ಯದಲ್ಲಿ ಸೇರಿ ಕ್ರಿಸ್ತ ಭಕ್ತರೆಲ್ಲ ದೈವ ನಿತ್ಯ ರಾಜ್ಯದಲ್ಲಿ ಸೇರಿ ಸ್ತುತ್ಯನಾದ ಕರ್ತನೊಡನೆ ನಿತ್ಯ ಬಾಳ್ವರು ಸ್ತುತ್ಯನಾದ ಕರ್ತನೊಡನೆ ನಿತ್ಯ ಬಾಳ್ವರು ಯೇಸುವಿನ ರಕ್ಷಕ ಸಕಲ ಪಾಪ ವಿಮೋಚಕ ಶಾಂತಿದಾಯಕ
ಪ್ರಿಯ ಸ್ನೇಹಿತರೆ, ಯೇಸು ಪಾಪಿಗಳ ಮಿತ್ರನು. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಆತನು ಪಾಪಿಗಳನ್ನು ಪ್ರೀತಿಸಿ ಅವರಿಗಾಗಿ ತನ್ನ ಪ್ರಾಣವನ್ನು ಕೊಟ್ಟಿರುತ್ತಾನೆ. ನೀವು ಆತನನ್ನು ನಂಬಿ ಪಾಪ ಪರಿಹಾರವನ್ನು ಹೊಂದಿಕೊಳ್ಳಿರಿ.
ಪ್ರಿಯ ಮಿತ್ರರೇ, ನೀವು ಸತ್ತ ಮೇಲೆ ನಿಮಗೆ ಏನು ಸಂಭವಿಸಬಹುದು ಎಂಬುದಾಗಿ ನೀವು ಎಂದಾದರೂ ಆಶ್ಚರ್ಯಪಟ್ಟದಿದೆಯೋ? ಸತ್ತು ಹೋದ ಇಬ್ಬರು ಮನುಷ್ಯರ ಅನುಭವಗಳನ್ನು ಕುರಿತು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದ ಒಂದು ಚರಿತ್ರೆಯನ್ನು ಈಗ ಕೇಳಿರಿ. ಒಂದು ಊರಲ್ಲಿ ಇಬ್ಬರು ಮನುಷ್ಯರಿದ್ದರು. ಒಬ್ಬನು ಬಹಳ ಐಶ್ವರ್ಯವಂತ. ಅವನು ಯಾವಾಗಲೂ ಶ್ರೇಷ್ಠವಾದ ಬಟ್ಟೆಗಳನ್ನು ಧರಿಸಿಕೊಂಡು ದಿನಾಲೂ ಅತ್ಯುತ್ತಮವಾದ ಭೋಜನ ಪದಾರ್ಥಗಳನ್ನು ಸೇವಿಸುತ್ತಾ ತನ್ನ ಸುಂದರವಾದ ಬಂಗಲೆಯಲ್ಲಿ ಸುಖ ಪಡುವುದು. ಆದರೆ ಬರೀ ಈ ಲೋಕದ ಸುಖಭೋಗಗಳಿಗೋಸ್ಕರ ಮಾತ್ರವೇ ಜೀವಿಸಿಕೊಂಡಿದ್ದನು, ಅಲ್ಲದೆ ದೇವರ ವಿಷಯದಲ್ಲಿ ಅವನಿಗೆ ಯೋಚನೆಯೇ ಇರಲಿಲ್ಲ. ಇಷ್ಟೆಲ್ಲ ತನಗೆ ಕೊಟ್ಟ ದೇವರ ಉಪಕಾರ ಸ್ಮರಣೆ ಕೂಡ ಅವನಲ್ಲಿ ಇರಲಿಲ್ಲ. ಇನ್ನೊಬ್ಬರನ್ನು ಒಂದಿಷ್ಟಾದರೂ ಲಕ್ಷ್ಯ ಮಾಡುತ್ತಿರಲಿಲ್ಲ. ಮತ್ತೊಬ್ಬನ ಹೆಸರು ಲಾಜರನೆಂದು. ಇವನು ಬರೀ ಬಡವ, ಇವನಿಗೆ ಯಾವಾಗಲೂ ಕಾಯಿಲೆ, ಕೆಲಸ ಮಾಡೋ ಶಕ್ತಿ ಇಲ್ಲ. ಭಿಕ್ಷಾ ಬೇಡುವುದಕ್ಕೋಸ್ಕರ ಯಾರೋ ಇವನನ್ನು ತಂದು ಆ ಐಶ್ವರ್ಯವಂತನ ಮನೆ ಬಾಗಿಲಲ್ಲಿ ಕೂಡಿಸಿಟ್ಟಿದ್ದರು. ಅವನು ತಿಂದುಳಿದ ಆಹಾರದ ಚೂರುಗಳನ್ನು ಇವನು ಬೇಡುವುದು. ಈ ಎಲ್ಲಾ ಕಷ್ಟಗಳಲ್ಲಿ ಆತನು ಮುಣುಗಿದ್ದರು ದೇವರನ್ನು ದೂರುತ್ತಿರಲಿಲ್ಲ. ಪರಲೋಕದಲ್ಲಿರುವ ಆ ಒಬ್ಬನೇ ಸತ್ಯ ದೇವರನ್ನು ಆತನು ನಂಬಿಕೊಂಡು ಆತನನ್ನೇ ಸ್ನೇಹಿಸುತ್ತಾ ಬದುಕಿಕೊಂಡಿದ್ದನು. ಒಂದು ದಿನ ಈ ಲಾಜರನು ಸತ್ತನು. ಆತನ ಬಡತನ, ಕಷ್ಟ, ವೇದನೆಗಳೆಲ್ಲ ಕೊನೆಗೊಂಡವು. ಆತನನ್ನು ದೇವರಿರುವ ಸ್ಥಾನಕ್ಕೆ ತೆಗೆದುಕೊಂಡು ಬರುವಂತೆ ದೇವರು ತನ್ನ ದೂತರನ್ನು ಆತನ ಬಳಿಗೆ ಕಳುಹಿಸಿದನು. ಹೀಗೆ ಆತನು ದೇವರ ಬಳಿಯಲ್ಲಿದ್ದ ಅಬ್ರಹಾಮನೆಂಬ ಒಬ್ಬ ಭಕ್ತನ ಎದೆಗೆ ಒರಗಿಕೊಂಡನು. ಅಲ್ಲಿ ಆತನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಐಶ್ವರ್ಯವಂತನು ಸತ್ತನು. ಶವ ಸಂಸ್ಕಾರವು ಬಹು ವಿಜೃಂಭಣೆಯಿಂದ ನಡೆಯಿತು. ಆದರೆ ಅವನ ಆತ್ಮವು ನರಕಕ್ಕೆ ಹೋಯಿತು. ಸದಾ ಕಾಲ ಉರಿಯುವ, ಸುಡುವ ಬೆಂಕಿ ಇರುವ ಸ್ಥಳವದು. ನರಕವೆಂದರೆ ಸುಟ್ಟು ಬಿಟ್ಟು ಭಸ್ಮವಾಗಿ ಹೋಗುವಂತಹ ಸ್ಥಳವಲ್ಲ. ಆ ಮನುಷ್ಯನು ಅಲ್ಲಿಯೇ ಬಿದ್ದು ಭಯಂಕರವಾಗಿ ನರಳುತ್ತಿದ್ದನು. ಅವನು ದೂರದಿಂದ ಅಬ್ರಹಾಮನ ಎದೆಗೆ ಒರಗಿಕೊಂಡಿದ್ದಂಥ ಲಾಜರನನ್ನು ಕಂಡು ಗಟ್ಟಿಯಾಗಿ ಕೂಗುತ್ತಾ, ಅಯ್ಯೋ ಅಪ್ಪ ಅಬ್ರಹಾಮನೇ, ದಯವಿಟ್ಟು ನನ್ನನ್ನು ಕರುಣಿಸಿ. ಆ ಲಾಜರನನ್ನು ನನ್ನ ಬಳಿಗೆ ಕಳುಹಿಸು. ಅವನು ತನ್ನ ತುದಿ ಬೆರಳನ್ನು ನೀರಿನಲ್ಲಿ ಅದ್ದಿ ನನ್ನ ನಾಲಿಗೆಯನ್ನು ತಣಿಸಲಿ. ನಾನು ಈ ಉರಿಯಲ್ಲಿ ಸಂಕಟ ಪಡುತ್ತೇನೆ ಎಂದು ಹೇಳಿದನು. ಆದರೆ ಅಬ್ರಹಾಮನು ಏನು ಉತ್ತರ ಕೊಟ್ಟನು? ಕಂದ, ನೀನು ಅಪೇಕ್ಷಿಸಿದ ಸುಖಭೋಗಗಳನ್ನೆಲ್ಲ ನಿನ್ನ ಜೀವಮಾನ ಕಾಲದಲ್ಲಿ ಹೊಂದಿದ್ದಾಯಿತು. ಈಗಲಾದರೂ ಈ ಲಾಜರನಿಗೆ ಇಲ್ಲಿ ಆದರಣೆ ಮತ್ತು ಸಮಾಧಾನ. ಆದರೆ ನಿನಗೆ ಈಗ ಸಂಕಟ ಮತ್ತು ವೇದನೆ. ಅದು ಮಾತ್ರವಲ್ಲ, ನಮಗೂ ನಿನಗೂ ಮಧ್ಯೆ ಒಂದು ದೊಡ್ಡ ಡೊಂಗರ ಸ್ಥಾಪಿಸಿದೆ. ಆದ್ದರಿಂದ ನಾವು ನಿನ್ನ ಬಳಿಗಾಗಲಿ, ನೀನು ನಮ್ಮ ಬಳಿಗಾಗಲಿ ದಾಟಿ ಬರೋದಕ್ಕಾಗದು ಎಂದನು. ಆಗ ಐಶ್ವರ್ಯವಂತನು, ಅಯ್ಯ, ನನ್ನ 5 ಸಹೋದರರು ಈಗ ಲೋಕದಲ್ಲಿ ಜೀವಿಸುತ್ತಾರೆ. ಅವರು ಸಹ ಒಂದು ದಿನ ಈ ಯಾತನೆಯ ಸ್ಥಳಕ್ಕೆ ಬಾರದಂತೆ ಅವರನ್ನು ಎಚ್ಚರಿಸುವುದಕ್ಕಾಗಿ ದಯವಿಟ್ಟು ಈ ಲಾಜರನನ್ನು ಅವರ ಬಳಿ ಕಳುಹಿಸಪ್ಪ ಎಂದನು. ಅದಕ್ಕೆ ಅಬ್ರಹಾಮನು ಹೀಗಂದನು, ಅವರನ್ನು ಎಚ್ಚರಿಸುವುದಕ್ಕೆ ಅವರಿಗೆ ದೇವರ ವಾಕ್ಯವಿದೆ, ಅದನ್ನು ಅವರು ಕೇಳಲಿ ಎಂಬುದಾಗಿ. ಓ, ಅದಾಗುವುದಿಲ್ಲ, ಸತ್ತವರು ಯಾರಾದರೂ ಎದ್ದು ಹೋಗಿ ಅವರಿಗೆ ಹೇಳಿದರೆ ಮಾತ್ರ ಅವರು ನಿಶ್ಚಯವಾಗಿ ನಂಬಾರು ಎಂದು ಈ ಐಶ್ವರ್ಯವಂತನು ಹೇಳಿದನು. ಅದಕ್ಕೆ ಅಬ್ರಹಾಮನು ಹೀಗೆಂದನು, ದೇವರ ವಾಕ್ಯಕ್ಕೆ ಅವರು ಕಿವಿಗೊಡದಿದ್ದರೆ ಸತ್ತವರೊಳಗಿಂದ ಯಾರಾದರೂ ಎದ್ದು ಹೋಗಿ ಅವರಿಗೆ ಹೇಳಿದರೂ ಅವರಿಗೆ ಮಂದಟ್ಟಾಗಲಾರದು ಎಂಬುದೇ. ಪ್ರಿಯ ಸ್ನೇಹಿತನೇ, ನೀನು ಒಂದು ಸಲ ನರಕಕ್ಕೆ ಹೋದರೆ ಅಲ್ಲಿಂದ ಹೇಗೂ ತಪ್ಪಿಸಿಕೊಳ್ಳಲಾರಿ. ಮತ್ತು ನೀನು ನಿತ್ಯ ಕಾಲಕ್ಕೆ ಇಲ್ಲಿ ವೇದನೆಯನ್ನು ಅನುಭವಿಸಬೇಕು. ಓ, ಮುಂದೆ ನಾನು ಇನ್ನೊಂದು ಜನ್ಮ ಎತ್ತಿ ಬರುತ್ತೇನೆ, ಈಗ ನಾನು ಮಾಡಿದ್ದಕ್ಕೆಲ್ಲ ಆಗ ಅನುಭವಿಸುವೆನು ಎಂದು ಯೋಚಿಸಬೇಡ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆದರೆ ಯೇಸು ಕ್ರಿಸ್ತನು ನಿನ್ನ ಪಾಪಗಳಿಗಾಗಿ ಸತ್ತನು. ಆತನೇ ನಿನ್ನ ಪಾಪಗಳನ್ನು ಪರಿಹರಿಸಿ ನಿನ್ನನ್ನು ಸ್ವರ್ಗಕ್ಕೆ ಸೇರಿಸಬಲ್ಲನು. ಆತನು ನೀನು ನಂಬಿ ಆತನಿಗೆ ಪ್ರಾರ್ಥಿಸು, ಆತನು ನಿನ್ನನ್ನು ರಕ್ಷಿಸುವನು.
ಯಾರಿಗೆ ಪಾಪದ ಕಾ
ಹಿರೇ ಕಷ್ಟಪಡುವವರೇ, ಹೊರಿಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಮ್ಮ ಪಾಪಗಳ ಸಲುವಾಗಿ ಯೇಸು ಕ್ರಿಸ್ತನು ಸತ್ತನು. ಪಾಪದ ಭಾರವನ್ನು ಯೇಸು ಹೊತ್ತುಕೊಂಡಾಗ ನಮಗೆ ಶಾಂತಿ ಸಿಗುವುದು. ಯೇಸುವನ್ನು ನಂಬುವ ಪ್ರತಿ ಮನುಷ್ಯನ ಪಾಪದ ಭಾರವು ಬಿದ್ದು ಹೋಗುವುದು. ಪ್ರಿಯ ಸ್ನೇಹಿತರೆ, ನಾವೆಲ್ಲರೂ ಆತನನ್ನು ನಂಬಿ ನಮ್ಮ ಪಾಪದ ಭಾರವನ್ನು ನೀಗಿಸಿಕೊಳ್ಳುವ, ಯೇಸು ಕ್ರಿಸ್ತನ ಒಬ್ಬನೇ ಇದ್ದಾನೆ.